ಪ್ರಥಮಂ ಮಂಗರಹಿತಂ ಅಜಡಂ ವಿಮಂಸದ ಆನಂದತೀರ್ಥಮತ್ಲಂ ಪದೇತಾಪತಯಾಪಂ ಮಿಥ್ಯಾ ಸಿದ್ಧಾಂತ ದುಧ್ವಾಂತ ವಿಧ್ವಂಸ ವೃಕ್ಷ ಜಯತೀರ್ಥಾಕೃತ ನಿರ್ಭಾಸತಾಂ ನ ಹೃದಂಬರೆ ಅರ್ಥಿಕಲ್ಪಿತ ಕಲ್ಪಯಂ ಪ್ರತ್ಯಕ್ಷ ಕೇಸರಿ ವ್ಯಾಸತೀರ್ಥ ಗುರು ಭೂಯಾತ್ ಅಸ್ಮದಿಷ್ಟಾ ಸಿದ್ಧಯೇ ತಪೋವಿದ್ಯಾ ವಿರಕ್ತಿಯಾದಿ ಸದ್ಗುಣೋಗಾಕರಾನಂ ವಾಜ್ರಾಜ ಗುರುನ್ ವಂದೇ ಹೈಗ್ರೀವದಾಶಯಾನ್ ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮತಾಯ ಚ ಭರತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿ ಧ್ವಾಂತ್ರವೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ಯಾಳವೇ ಆಪಾದಮಣಿ ಪರ್ಯಂತಂ ಗುರುನಾಮಾಪ್ತಂಸ್ಮರೆ ತೇನ ವಿಘ್ನಃ ಪ್ರಶ್ಯಂತಿ ಸಿದ್ಧಿಂತ ಮನೋರಥಾಃ ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ನಾವು ವಿಷ್ಣು ಸಹಸ್ರನಾಮದ ಅರ್ಥ ಚಿಂತನೆ ಮಾಡ್ತಾ ಬಂದಿದ್ದೀವಿ. ದೇವತೆ ಋಷಿ ದೇವತೆ ಛಂದಸ್ಸು ಹೇಳ್ಬಿಟ್ಟು ಶುರು ಮಾಡೋಣ. ಅಸ್ಯ ಶ್ರೀ ವಿಷ್ಣು ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀ ವೇದವ್ಯಾಸೋ ಭಗವಾನ್ ಋಷಿ ಅನುಷ್ಠುಪ್ ಛಂದಃ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತ ಶ್ರೀ ಲಕ್ಷ್ಮೀನಾರಾಯಣ ಪ್ರಸಾದ ಸಿದ್ಧತೆ ಜಪೇ ವಿನಿಯೋಗ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ವಿಶ್ವಸ್ಮೈ ನಮಃ. ವಿಶ್ವಂ ವಿಷ್ಣುರ್ ವಷಟ್ಕಾರೋ ಭೂತಭವ್ಯ ಭವತ್ ಪ್ರಭು ಭೂತಭೂತಭುದ್ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ. ಇದರಲ್ಲಿ ಮೊದಲನೇ ಶ್ಲೋಕದಲ್ಲಿರುವಂತಹ ಕೊನೆ ಶಬ್ದ ಭೂತಭಾವನ, ಅದು ಕೆಲವು ಅರ್ಥಗಳನ್ನು ನಾವು ನೋಡಿದ್ದೀವಿ. ಆ ಅರ್ಥ ಚಿಂತನೆ ಮುಂದುವರೆಸೋಣ. ಭೂತಭಾವನ ಅಂತ ಹೇಳಿದರೆ ನಾವು ಪ್ರೀವಿಯಸ್ ಕ್ಲಾಸ್ನಲ್ಲಿ ನೋಡುವಾಗ ಆ ಭಾವನೆಗಳು ಇದನ್ನು ಗೀತಾಯಿಂದ ತಗೊಂಡು ಬುದ್ಧಿ ಜ್ಞಾನ ಸಮೋಹ ಶಮ ಸತ್ಯ ದಮ ಶಮ ಇದು ಒಂದೊಂದು ಒಂದೊಂದು ಭಾವ. ಈ ಎಲ್ಲ ಭಾವಗಳು ಪೃಥಕ್ ವಿಧ ಭಾವಾ ಮತ್ತೇವ ಭಗವಂತನಿಂದಲೇ ಮತ್ತು ಸ್ಮೃತಿ ಜ್ಞಾನ ಅಪೋಹನಂಚ ಅಂತ ಹೇಳಿದಂತೆ ಇಲ್ಲಿ ಎಲ್ಲ ಭಾವನೆಗಳನ್ನು ಒಂದೊಂದು ಉಲ್ಲೇಖ ಮಾಡಿದರೆ ಆ ಭಾವಗಳು ಏನು ಅಂತ ನಾವು ನೋಡಿದ್ದೀವಿ. ಸೊ ಈಗ ನೆಕ್ಸ್ಟ್ ಹರಿ ಶ್ರೀನಿವಾಸ ಕೆಣಸುತ್ತ ಓಕೆ. ಈಗ ಏನು ಆ ಭಾವ ಅನ್ನೋದು ನೋಡುವಾಗ ಇನ್ನೊಂದು ಭಕ್ತಿ ಭಾವ ಭಾವ ಅವನು ಬಹಳ ಭಕ್ತಿ ಭಾವುಕ. ಭಾಗವತದಲ್ಲಿ ಒಂದು ಕಡೆ ಬರುತ್ತೆ ಭೂ ಭಾವುಕಾಹ ಅಂತೇಳಿ. ಭೂಮಿಯಲ್ಲಿ ಇರುವಂತಹ ಭಾವುಕರು ಅಂದ್ರೆ ಭಕ್ತಿ ಭಾವುಕರು ಅಂತೇಳಿ. ಭಾವ ಅಂದ್ರೆ ಭಕ್ತಿ ಭಾವ, ಎಲ್ಲ ಭಾವಕ್ಕಿಂತಲೂ ಬಹಳ ಉತ್ತಮ ಒಂದು ಉನ್ನತವಾದಂತಹ ಒಂದು ಭಾವ. ಆದ್ದರಿಂದ ನಮಗೆ ಭಗವಂತನ ಮೇಲೆ ಭಕ್ತಿ ಮೂಡಬೇಕಂದರೆ ಅದು ಭಗವಂತ ಅನುಗ್ರಹಿಸಬೇಕು. ಕೆಲವು ಜನಗೆ ಭಕ್ತಿ ಬರುತ್ತೆ, ಕೆಲವರಿಗೆ ಭಕ್ತಿ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಭಗವಂತ ಮಾಡಿದಂತಹ ಒಂದು ಅನುಗ್ರಹ ಇದ್ದರೆ ಭಕ್ತಿ ಭಾವ ಬರುತ್ತೆ. ಆದ್ದರಿಂದ ಆ ಭಕ್ತಿ ಭಾವವನ್ನು ಉಂಟು ಮಾಡ್ತಾನೆ ಭೂತಾನಾಂ ಸ. ಆದ್ರೆ ಎಲ್ಲರಿಗೂ ಭಕ್ತಿ ಬರೋದಿಲ್ಲವಲ್ಲ ಅಂತ ಹೇಳಿದ್ರೆ ಇಲ್ಲಿ ಭೂತ ಅಂದ್ರೆ ಎಲ್ಲ ಪ್ರಾಣಿಗಳು ಅಲ್ಲ, ಸಾತ್ವಿಕ ಭೂತಾನಾಂ ಭೂತಾನಾಂ ಸಾತ್ವಿಕಾನಾಂ ಭಾವಂ ಭಕ್ತಿಂ ನಯತಿ. ಭೂತ ಭಾವ ನ ಭೂತ ಸಾತ್ವಿಕ ಭೂತರಿಗೆ ಭಾವ ಭಕ್ತಿ ಭಾವವನ್ನು ನಯತಿ ಅಲ್ಲಿ ಬರುವಂತೆ ಮಾಡ್ತಾನೆ. ಆ ಭಾವನ ಆ ಭಾವದ ಕಡೆ ಕರ್ಕೊಂಡು ಹೋಗ್ತಾನೆ ಅವರನ್ನ. ಆದ್ದರಿಂದ ಭೂತ ಭಾವನ ಅನ್ನೋದೊಂದು. ಇನ್ನೊಂದು ನಾವು ನೋಡಿದ್ದ ಭಾವ ಅನ್ನೋದ್ರಲ್ಲಿ ಅಲ್ಲಿ ನಾವು ಒಂದನ್ನು ನೋಡಿದ್ವಿ. ಭಾವ ಅಂತ ಹೇಳಿದರೆ ಅದಕ್ಕೆ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲದ ಸಮಾಹಾರ ಅರ್ಥ ಅಂತೇಳಿ ಅದನ್ನು ನಾವು ನೋಡಿದ್ವಿ. ಸೃಷ್ಟಿ ಸ್ಥಿತಿ ಸ ಸಂಹಾರೋ ಭಾವನಂ ಸಮುದಾಹೃತಂ ತದ್ ಯ ಕರೋತಿ ಪುರುಷ ಸ ಭಾವ ಇತಿ ಕೀರ್ತಿತಿ ಅಂತೇಳಿ. ಭಾವ ಅಂದ್ರೆ ಸೃಷ್ಟಿ ಸಂಹಾರ ಸ್ಥಿತಿ ಸಂಹಾರ ಮೂರನ್ನು ಹೇಳುವಂತದ್ದಾಗಿದೆ. ಅಂತಹ ಭಾವವನ್ನು ಮೂರನ್ನು ಮಾಡ್ತಾನಾದ್ದರಿಂದ ಅದು ಭೂತ ಭಾವನ ಅನ್ನೋದೊಂದು, ಅದು ಒಂದು ನಾವು ಚಿಂತನೆ ಮಾಡಬೇಕು. ಇನ್ನೊಂದು ಭೂತ ಭಾವನ ಅಂತ ಹೇಳಿದ್ರೆ ಪಂಚಭೂತಗಳಲ್ಲಿ ಭೂತ ಪಂಚಭೂತಗಳು ಆ ಭೂತಗಳಿಗೆ ಬರುವ ಭಾವ ಅಂತ ಹೇಳಿದ್ರೆ ನೋಡ್ರಿ ತನ್ಮಾತ್ರಗಳಿದೆ ಈ ಅದರ ಬಗ್ಗೆ ಈ ಪಂಚಭೂತಗಳಲ್ಲಿ ಆ ತನ್ಮಾತ್ರಗಳ ಭಾವವನ್ನು ಉಂಟು ಮಾಡ್ತಾನಾದ್ದರಿಂದ ಭೂತ ಭಾವನ. ಅದು ಹೇಗೆ ಅನ್ನೋದು ಸ್ವಲ್ಪ ನೋಡೋಣ. ಈಗ ಆಕಾಶ ಪಂಚಭೂತಗಳಲ್ಲಿ ಒಂದಾದ ಆಕಾಶ, ಆಕಾಶಕ್ಕೆ ಇರುವ ಒಂದು ಭಾವ ಅದರ ಮಾತ್ರ ಅಂದ್ರೆ ಆ ಗುಣ ಆಕಾಶದಲ್ಲಿರುವ ಗುಣ ಯಾವುದು ಅಂತ ಹೇಳಿದರೆ ಶಬ್ದ ಗುಣ ಇದೆ. ಶಬ್ದ ಆಕಾಶದಲ್ಲಿ ಸ್ಪೇಸ್ನಲ್ಲಿ ಶಬ್ದ ಪ್ರಯಾಣ ಮಾಡುತ್ತೆ. ಸೊ ಶಬ್ದ ಅನ್ನುವ ಒಂದು ಗುಣ ಮಾತ್ರ ಇದೆ ಆಕಾಶಕ್ಕೆ, ಬೇರೆ ಗುಣಗಳು ಇಲ್ಲ. ಉದಾಹರಣೆಗೆ ತನ್ಮಾತ್ರಗಳಲ್ಲಿ ಐದು ಪಂಚತನ್ಮಾತ್ರ ಅಂತ ಕರಿತೀವಿ. ಪಂಚತನ್ಮಾತ್ರಗಳು ಅಂದರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನೋದು. ಶಬ್ದ ಸೌಂಡ್ ಅದು ಒಂದು ಗುಣ ಮಾತ್ರ ಇದೆ ಆಕಾಶದಲ್ಲಿ. ಆದರೆ ಸ್ಪರ್ಶ ನಾವು ಆಕಾಶ ನಮ್ಗೆ ಮುಟ್ಟಿತು, ಆಕಾಶದ ಟಚ್ ಫೀಲಿಂಗ್ ನಮ್ಗೆ ಇಲ್ಲ. ಆಕಾಶ ನನಗೆ ಮುಟ್ತಾ ಇದೆ ತಾಕ್ತಾ ಇದೆ ಅನ್ನೋ ಆಕಾಶ ಅನುಭವ ಬರುತ್ತೆ ನಮಗೆ. ಆಕಾಶದಲ್ಲಿ ಇದ್ದೀವಿ ನಾವು, ಆದರೆ ಆಕಾಶದ ಸ್ಪರ್ಶ ಗುಣ ಇಲ್ಲ ಅನ್ನೋದು ಗೊತ್ತಾಗ. ಆಕಾಶ ನಮ್ಮನ್ನು ಸ್ಪರ್ಶ ಮಾಡೋದಿಲ್ಲ, ಇಟ್ ಡಸಂಟ್ ಟಚ್ ವಿ ಕೆನಾಟ್ ಟಚ್. ನಾವು ಆಕಾಶವನ್ನು ಸ್ಪರ್ಶ ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ನಮ್ಮನ್ನು ಮುಟ್ಟುವುದಿಲ್ಲ, ನಾವು ಅದನ್ನು ಮುಟ್ಟುವುದಿಲ್ಲ. ಸ್ಪರ್ಶ ಗುಣವಿಲ್ಲ ಆಕಾಶದಲ್ಲಿ. ಆದ್ದರಿಂದ ಆಕಾಶಕ್ಕೆ ಆ ಶಬ್ದ ಗುಣ ಉಂಟು ಮಾಡ್ತಾನೆ ಭಗವಂತ, ಮಿಕ್ಕವೂ ಇಲ್ಲದೆ ಮಾಡ್ತಾನೆ. ಅಂದ್ರೆ ಸ್ಪರ್ಶ ಇಲ್ಲ, ಅದೇ ವಿಧವಾಗಿ ರೂಪ, ಆಕಾಶಕ್ಕೆ ಒಂದು ಫಾರ್ಮ್ ಇಲ್ಲ, ರೂಪವಿಲ್ಲ, ಅದೇ ವಿಧವಾಗಿ ಆಕಾಶಕ್ಕೆ ಟೇಸ್ಟ್ ರಸ, ಆಕಾಶ ನಾನು ರುಚಿ ನೋಡಿದೆ ಅಂತ ಹೇಳಕ್ಕಾಗೋದಿಲ್ಲ, ಆಕಾಶವನ್ನು ರುಚಿ ನೋಡ್ಲಿಕ್ಕಾಗೋದಿಲ್ಲ. ಆಕಾಶಕ್ಕೆ ಗಂಧವೂ ಇಲ್ಲ, ಇದು ಒಳ್ಳೆ ವಾಸನೆ ಬರ್ತಾ ಇದೆ. ಆಕಾಶ, ಆಕಾಶದಲ್ಲಿ ಗಂಧ ಬರಬಹುದು, ಅದು ಬೇರೆ, ಗಾಳಿ ಗಂಧವನ್ನು ತಗೊಂಡು ಬರುತ್ತೆ. ಆಕಾಶದ ಸ್ಪೇಸ್ ಇಟ್ ಸೆಲ್ಫ್ ಅದಕ್ಕೆ ಗಂಧ ಗುಣವಿಲ್ಲ, ಅದರಿಂದ ಆ ಶಬ್ದ ಗುಣವನ್ನು ಮಾತ್ರ ಆಕಾಶಕ್ಕೆ ಬರುವಂತೆ ಮಾಡ್ತಾನಾದ್ದರಿಂದ ಆ ಪಂಚಭೂತಗಳಲ್ಲಿ ಒಂದಾದ ಆಕಾಶಕ್ಕೆ ಶಬ್ದ ಗುಣವನ್ನು ಕೊಡುವವನು. ಆಕಾಶಕ್ಕೆ ಆಕಾಶವೆನ್ನುವ ಭೂತಕ್ಕೆ ಭಾವ ಶಬ್ದವೆನ್ನುವ ಭಾವವನ್ನು ನಯತಿ ಕೊಡ್ತಾನಾದ್ದರಿಂದ ಭೂತ ಭಾವನ. ಅದೇ ವಿಧವಾಗಿ ವಾಯು ಪಂಚಭೂತಗಳಲ್ಲಿ ಒಂದಾದ ವಾಯುಭೂತಕ್ಕೆ, ವಾಯುವನ್ನುವ ಭೂತಕ್ಕೆ ಪಂಚಭೂತಗಳಲ್ಲಿ ಒಂದಾದ ಆ ವಾಯುವಿಗೆ ಭಗವಂತ ಏನು ಮಾಡಿದ, ಅದಕ್ಕೆ ಸ್ಪರ್ಶ ಗುಣ, ಗಾಳಿ ತಾಕಿದಾಗ ಅಪ್ಪ ಚೆನ್ನಾಗಿದೆ, ಗಾಳಿಗೆ ಸ್ಪರ್ಶ ಗುಣ ಕೊಟ್ಟಿದ್ದಾನೆ. ಆದರೆ ಗಾಳಿಯಲ್ಲಿ ಶಬ್ದವು ಪ್ರಯಾಣ ಮಾಡುತ್ತೆ. ಯಾಕೆ ಅಂದರೆ ಗಾಳಿ ಆಕಾಶ ವಾಯುವಿನಲ್ಲಿ, ವಾಯು ಆಕಾಶವಿಲ್ಲದೆ ವಾಯು ಇರ್ಲಿಕ್ಕಾಗೋದಿಲ್ಲ, ಆಕಾಶದಲ್ಲಿ ವಾಯುವಿದೆ. ಸೊ ಆಕಾಶವನ್ನು ಒಳಗೊಂಡಿದೆ ವಾಯು. ಸೊ ಆಕಾಶ ವಾಯುವಿನಲ್ಲಿರುವ ಆಕಾಶದಿಂದ ಶಬ್ದದ ಗುಣವೂ ವಾಯುವಿಗಿದೆ, ಸ್ಪರ್ಶದ ಗುಣವೂ ವಾಯುವಿಗೆ. ಅಂದರೆ ವಾಯುವಿನಲ್ಲಿ ಎರಡು ಗುಣ, ವಾಯುವಿನಲ್ಲಿರುವ ಆಕಾಶದಿಂದ ಶಬ್ದ ಗುಣ ಇದೆ, ವಾಯುವಿನಿಂದಲೇ ಸ್ಪರ್ಶ ಗುಣ, ನಮಗೆ ತಾಕತ್ತೆ ಗಾಳಿ, ಆದ್ದರಿಂದ ಆ ಗಾಳಿ ತಾಕದ ಹಬ್ಬ ಚೆನ್ನಾಗಿದೆ ಅಂತ ಆ ಅನುಭವ ನಮಗೆ ಬರುತ್ತೆ. ಆದ್ದರಿಂದ ಆ ಸ್ಪರ್ಶ ಗುಣವನ್ನು, ಆಕಾಶದ ಆ ಗಾಳಿಯಲ್ಲಿರುವ ಸ್ಪರ್ಶ ಗುಣ ಭಗವಂತ ಉಂಟು ಮಾಡ್ತಾನೆ. ಅಷ್ಟೇ ಅಲ್ಲದೆ ಆ ವಾಯುವಿನಲ್ಲಿರುವಂತಹ ಆಕಾಶದ ಮೂಲಕವಾಗಿ ಶಬ್ದ ಗುಣ, ಆಕಾಶಕ್ಕೆ ಶಬ್ದ ಗುಣ, ವಾಯುವಿಗೆ ಸ್ಪರ್ಶ ಗುಣ. ಈಗ ವಾಯುವಿನಲ್ಲಿ ಶಬ್ದ ಗುಣವೂ ಇದೆ, ಯಾಕಂದ್ರೆ ವಾಯುವಿನಲ್ಲಿ ಆಕಾಶವೂ ಇದೆ. ಆದ್ದರಿಂದ ವಾಯುವಿನಲ್ಲಿ ಈ ವಿಧವಾಗಿ ಎರಡು ಗುಣಗಳು ಬಂದು ಸೇರಿದೆ. ಒಂದು ಆಕಾಶದ ಮೂಲಕವಾಗಿ ಶಬ್ದ ಗುಣ, ತಾನೇ ವಾಯುವಿಗೆ ಒಂದು ಸ್ಪರ್ಶ ಗುಣ. ಹೀಗೆ ಎರಡು ಗುಣಗಳನ್ನು ಒಳಗೊಂಡಿದೆ ವಾಯುವು. ಅದಾದ ಮೇಲೆ ತೇಜಸ್ಸು, ಬೆಂಕಿ ಯಾವುದಿದೋ ಆ ಬೆಂಕಿ ಇದೆ ನೋಡ್ರಿ, ಅದಕ್ಕೆ ಒಂದು ಗುಣ. ಏನು ಬೆಂಕಿಯಲ್ಲಿರುವ ಗುಣ ಅಂದ್ರೆ, ಬೆಂಕಿ ಗಾಳಿ ಇಲ್ಲದೆ ಬೆಂಕಿ ಇರ್ಲಿಕ್ಕಾಗೋದಿಲ್ಲ, ಗಾಳಿ ಬೇಕಾಗಿದೆ ಬೆಂಕಿಗೆ. ಆದ್ದರಿಂದ ಬೆಂಕಿಯಲ್ಲಿ ಗಾಳಿಯೂ ಇದೆ, ಬೆಂಕಿ ಆಕಾಶ, ಅವಕಾಶ ಇಲ್ಲ, ಸ್ಪೇಸ್ ಇಲ್ಲದೆ ಬೆಂಕಿ ಇರ್ಲಿಕ್ಕಾಗೋದಿಲ್ಲ. ಆದ್ದರಿಂದ ಆಕಾಶವೂ ಇದೆ, ಬೆಂಕಿನಲ್ಲಿ ಗಾಳಿ ಇದೆ, ಆಕಾಶ ಇದೆ. ಬೆಂಕಿ ನಮ್ಮ ಕಣ್ಣಿಗೆ ಕಾಣಿಸುತ್ತೆ, ಎಲ್ಲೆಲ್ಲಿ ಬೆಂಕಿ ಜ್ವಾಲೆ ಇದ್ರೆ ಓ ಕಣ್ ನನಗೆ ಗೊತ್ತಾಗಬೇಕು ನಮ್ಗೆ, ಓ ಇಲ್ಲಿ ಬೆಂಕಿ ಇದೆ. ಬೆಂಕಿ ಕಣ್ಣಿಗೆ ಕಾಣಿಸುತ್ತೆ, ಗಾಳಿ ಕಣ್ಣಿಗೆ ಕಾಣಿಸೋದಿಲ್ಲ. ರೂಪ ರಸ ಗಂಧಗಳು ಗಾಳಿಗಿಲ್ಲ, ವಾಯುವಿಗೆ ರೂಪ ರಸ ಗಂಧ ಇಲ್ಲ, ಆದರೆ ಬೆಂಕಿಗೆ ಆ ರೂಪ ಇದೆ, ಒಂದು ಫಾರ್ಮ್, ಅದು ನಮ್ಮ ಕಣ್ಣಿಗೆ ಕಾಣಿಸುವಂತದ್ದಾಗಿ ರೂಪ ಇದೆ. ಅಷ್ಟೇ ಅಲ್ಲದೆ ಬೆಂಕಿ ಒಳಗಿರುವ ವಾಯುವಿನಿಂದಾಗಿ ಬೆಂಕಿ ಸುಡುತ್ತೆ, ನಮಗೆ ಬೆಂಕಿ ಸ್ಪರ್ಶ ಇದೆ, ಬೆಂಕಿ ನಮ್ಮನ್ನು ತಾಕಿದ ಬೆಂಕಿ ಸುಡುತ್ತೆ. ಆದ್ದರಿಂದ ಸ್ಪರ್ಶ ಗುಣವೂ ಇದೆ ಬೆಂಕಿಗೆ. ಹೀಗೆ ಯಾಕೆ ಬೆಂಕಿನಲ್ಲಿರುವ ವಾಯುವಿನಿಂದ ಸ್ಪರ್ಶ ಗುಣವೂ ಗೊತ್ತಾಗುತ್ತೆ, ಆದ್ದರಿಂದ ಬೆಂಕಿಗೆ ಸ್ಪರ್ಶ ಗುಣವೂ ಇದೆ. ಬೆಂಕಿ ಮೂಲಕವಾಗಿ ಶಬ್ದವೂ ಹೋಗುತ್ತೆ, ಶಬ್ದದ ಗುಣವೂ ಇದೆ ಬೆಂಕಿಗೆ. ಬೆಂಕಿ ಚಟಪಟ ಶಬ್ದ ಮಾಡುತ್ತೆ, ಬೆಂಕಿ ಮೂಲಕವಾಗಿ ಶಬ್ದ ಪ್ರಯಾಣ ಮಾಡುತ್ತೆ. ಆದ್ದರಿಂದ ಶಬ್ದ ಬೆಂಕಿಯಲ್ಲಿರುವ ಆಕಾಶದ ಮೂಲಕವಾಗಿ ಶಬ್ದ ಗುಣವೂ ಇದೆ. ಹೀಗೆ ಬೆಂಕಿಗೆ ಒಂದು ರೂಪವು, ಇನ್ನೊಂದು ಸ್ಪರ್ಶವು, ಇನ್ನೊಂದು ಶಬ್ದ, ಮೂರು ಗುಣಗಳು ಬೆಂಕಿಗೆ ಇದೆ, ತೇಜಸ್ಸು ಬೆಂಕಿ. ಆದ್ದರಿಂದ ಈ ಬೆಂಕಿ ಎನ್ನುವ ಭೂತಕ್ಕೆ, ತೇಜೋಭೂತಕ್ಕೆ ಮೂರು, ಒಂದು ಸ್ವಯಂ ಅದಕ್ಕೆ ರೂಪಗುಣ ಕೊಟ್ಟಿದ್ದಾನೆ, ಅದರಲ್ಲಿರುವ ವಾಯು ಮೂಲಕವಾಗಿ ಸ್ಪರ್ಶ ಗುಣ ಕೊಟ್ಟಿದ್ದಾನೆ, ಅದರಲ್ಲಿರುವ ಆಕಾಶದ ಮೂಲಕವಾಗಿ ಶಬ್ದ ಗುಣ. ಹೀಗೆ ಮೂರು ಗುಣಗಳು ಬೆಂಕಿಗೆ ಇರುವಂತೆ ಮಾಡಿದ್ದಾನೆ ಭಗವಂತ. ಒಂದು ಸ್ವಯಂ ಬೆಂಕಿಗಿರುವ ರೂಪಗುಣ, ವಾಯು ಮೂಲಕವಾಗಿ ಆ ಸ್ಪರ್ಶ ಗುಣ, ಆಕಾಶದ ಮೂಲಕವಾಗಿ ಶಬ್ದ ಗುಣ. ಹೀಗೆ ಆ ಮೂರು ಆ ಮಾತ್ರೆಗಳು, ಆ ಗುಣಗಳು, ಆ ಭಾವಗಳು ಆ ಬೆಂಕಿ ಎನ್ನುವ, ಅಗ್ನಿ ಎನ್ನುವ ಭೂತಕ್ಕೆ ಭಗವಂತ ಕೊಟ್ಟಿದ್ದಾನೆ. ಸೊ ಆ ಅಗ್ನಿ ಎನ್ನುವ ಭೂತಕ್ಕೆ ಭಾವ, ಆ ಭಾವವನ್ನು ನಯತಿ ಕೊಟ್ಟಿದ್ದಾನಾದ್ದರಿಂದ ಅದು. ಅದಾದ ಮೇಲೆ ನಾಲ್ಕನೆಯದು ನೀರು. ನೀರು ಸ್ವಚ್ಛವಾದ ನೀರಿದ್ದ, ಶುಭ್ರವಾದ ನೀರಿದ್ದರೆ ಅದಕ್ಕೆ ಆಕಾರ ಇದೆ, ನಮ್ಮ ಕಣ್ಣಿಗೆ ಕಾಣಿಸುತ್ತೆ ನೀರು. ಅದರಲ್ಲಿ ನಾವು ಸ್ಪರ್ಶ ಮೈಗೆ ತಾಕಿದ ಗೊತ್ತಾಗತ್ತೆ, ಅದನ್ನು ನಾವು ಮಾಡಬಹುದು, ಮುಟ್ಟಬಹುದು. ಸೊ ಸ್ಪರ್ಶ ಗುಣವಿದೆ, ನೀರಿನ ಮೂಲಕವಾಗಿ ಶಬ್ದ ಪ್ರಯಾಣವೂ ಮಾಡುತ್ತೆ, ಶಬ್ದ ಗುಣವೂ ಇದೆ. ಅಂದ್ರೆ ನೀರಿನಲ್ಲಿರುವಂತಹ ಆ ಒಂದು ತೇಜಶಕ್ತಿಯಿಂದಾಗಿ ಅದಕ್ಕೆ ಒಂದು ರೂಪ ನಮಗೆ ಕಾಣಿಸ್ಕೊಡತ್ತೆ. ಆ ನೀರಿಗೂ ಸ್ವತಃ ರೂಪದ ಗುಣವೂ ಇದೆ. ಅಷ್ಟೇ ಅಲ್ಲದೆ ನೀರಿಗೆ ರಸ, ನಮ್ಮ ನೀರಿ ಟೇಸ್ಟ್ ಬಾಯಲ್ಲಿ ಹಾಕೋಬಹುದು, ರುಚಿ ಆ ಚೆನ್ನಾಗಿದೆ ನೀರು. ಸೊ ನಮಗೆ ರುಚಿ ಕೊಡುತ್ತೆ. ಆದ್ದರಿಂದ ರಸಗುಣ ಇದೆ, ನೀರಿನಲ್ಲಿ ರಸಗುಣವಿದೆ, ನೀರಿನಲ್ಲಿ ಸ್ಪರ್ಶ ಗುಣವೂ ಇದೆ, ರೂಪ ಗುಣವೂ ಇದೆ, ಶಬ್ದ ಗುಣವೂ ಇದೆ. ಹೀಗೆ ನಾಲ್ಕು ಗುಣಗಳನ್ನು ಒಳಗೊಂಡಿದೆ. ಗಂಧ, ನೀರಿನಲ್ಲಿ ಸ್ವತಃ ಸ್ಮೆಲ್ ಇಲ್ಲ ಅದಕ್ಕೆ, ಅಂದ್ರೆ ಶುಭ್ರವಾದ ನೀರಿಗೆ. ಅದರಲ್ಲಿ ಪೃಥ್ವಿ ಭಾಗ ಸೇರಿಕೊಂಡಾಗ ಒಳ್ಳೆ ಸ್ಮೆಲ್ ಬರಬಹುದು, ಕೆಟ್ಟ ಸ್ಮೆಲ್ ಬರಬಹುದು, ವಾಸನೆ ಬರಬಹುದು. ಅದು ಯಾವಾಗಾದ್ರೆ ಒಂದು ಪೃಥ್ವಿ ತತ್ವ ಒಳಗೆ ಸೇರಿಕೊಂಡ್ರೆ ಬರುತ್ತೆ, ಹೊರತು ಸ್ವಚ್ಛವಾದ ನೀರಿನಲ್ಲಿ ಅದಕ್ಕೆ ಗಂಧವಿಲ್ಲದೆ ಇರುವಂಥ, ಅದಕ್ಕೆ ಸ್ಮೆಲ್ ಇರೋದಿಲ್ಲ. ಆದ್ದರಿಂದ ನೀರಿಗೆ ಈ ವಿಧವಾಗಿ ಈ ನಾಲ್ಕು ಗುಣಗಳು ಇದೆ. ಒಂದು ನೀರಿಗೆ ಇರುವಂತಹದ್ದು ರಸಗುಣ, ನೀರಿನಲ್ಲಿರುವ ತೇಜಶಕ್ತಿಯಿಂದಾಗಿ ಅದಕ್ಕೆ ರೂಪಗುಣವು ಬಂತು, ಆಕಾರವು ಬಂದಿದೆ. ಆ ನೀರಿಗೆ ಸ್ಪರ್ಶ, ಅದರಲ್ಲಿರುವ ವಾಯು ಮೂಲಕವಾಗಿ ಸ್ಪರ್ಶ ಗುಣವು ಬಂದಿದೆ, ಅದರಲ್ಲಿರುವ ಆಕಾಶದ ಮೂಲಕವಾಗಿ ಶಬ್ದ ಗುಣವು ಬಂದಿದೆ. ಹೀಗೆ ನಾಲ್ಕು ಗುಣಗಳನ್ನು ಆ ನೀರು ಆಪ್ ಅನ್ನುವ ಭೂತಕ್ಕೆ, ಭಗವಂತ ಜಲಭೂತಕ್ಕೆ ಆ ಭಾವವನ್ನು ನಯತಿ ಉಂಟು ಮಾಡಿದ್ದಾನೆ, ಆದ್ದರಿಂದಲೂ ಅವನು ಭೂತ ಭಾವನ. ಅದೇ ವಿಧವಾಗಿ ಪೃಥ್ವಿ ತತ್ವ, ಆ ಪೃಥ್ವಿ ಎನ್ನುವ ಭೂತಕ್ಕೆ, ಭೂಮಿ ಭೂತತ್ವಕ್ಕೆ ಯಾವುದಿದೋ ಅದಕ್ಕೆ ಒಂದು, ನಮ್ಗೆ ಯಾವುದಾದ್ರೂ ಪದಾರ್ಥ ತಿಂದ್ರೆ ಸಾಲಿಡ್, ಅದಕ್ಕೆ ನಮ್ಗೆ ರುಚಿ ಗೊತ್ತಾಗತ್ತೆ, ಸೊ ರಸ ಇದೆ ಅದರಲ್ಲಿ. ಅಷ್ಟೇ ಅಲ್ಲದೆ ಗಂಧ, ಒಳ್ಳೆ ಸುವಾಸನೆ. ಸೊ ಸಾಲಿಡ್ ಇದ್ರೆ ಅದಕ್ಕೆ ಒಂದು ವಾಸನೆಯೂ ಇರುತ್ತೆ. ಯಾವುದು ಸ್ಮೆಲ್ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಅದರ ಸೂಕ್ಷ್ಮವಾದ ವಾಸನೆ ಗೊತ್ತಾಗೋದಿಲ್ಲ ಅಷ್ಟೇ ಹೊರತು, ಯಾವುದೋ ಒಂದು ವಾಸನೆ ಇದ್ದೇ ಇರುತ್ತೆ ಅದ್ರ, ಅದಕ್ಕೆ ವಾಸನೆ ಒಂದನ್ನಂತೂ ಇರುತ್ತೆ. ಆದ್ದರಿಂದ ಗಂಧವೂ ಇದೆ, ಅದಕ್ಕೆ ರಸವೂ ಇದೆ, ಟೇಸ್ಟು ಇದೆ, ಅದರಲ್ಲಿ ಸ್ಪರ್ಶ ನಾವು ಮುಟ್ಟಬಹುದು, ನಮಗೆ ತಾಕತ್ತೆ ಅದು. ಸೊ ಅದಕ್ಕೆ ಸ್ಪರ್ಶ ಗುಣವೂ ಇದೆ, ಅದಕ್ಕೆ ಶಬ್ದವೂ ಇದೆ, ಅದರಿಂದ ಶಬ್ದ ರೂಪವೂ ಇದೆ, ಕಣ್ಣಿಗೆ ಕಾಣಿಸುತ್ತೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಈ ಐದು ಗುಣಗಳನ್ನು ಆ ಪೃಥ್ವಿ ತತ್ವಕ್ಕೆ, ಭೂತತ್ವಕ್ಕೆ ಭಗವಂತ ಕೊಟ್ಟಿದ್ದಾನೆ. ಭೂ ಅನ್ನುವ ಭೂತಕ್ಕೆ, ಈ ತತ್ವಕ್ಕೆ ಭಗವಂತ ಆ ಭಾವವನ್ನು, ಈ ಪಂಚತನ್ಮಾತ್ರಗಳ ಭಾವವನ್ನು ಕೂಡ, ಭಾವಗಳನ್ನು ನಯತಿ ಅನುಗ್ರಹ ಮಾಡಿದ್ದಾನೆ. ಆದ್ದರಿಂದಲೂ ಅವನು ಭೂತ ಭಾವನ. ಅಷ್ಟೇ ಅಲ್ಲ, ನಾವು ಈ ಭೂತಗಳಿಗೆ ತನ್ಮಾತ್ರಗಳನ್ನುವ ಭಾವವನ್ನು ನೋಡಿದ್ದೀವಿ. ಅಷ್ಟೇ ಅಲ್ಲದೆ ಇವುಗಳಿಗೆ ಇನ್ನೂ ಇತರ ಗುಣಗಳು ಇವೆ. ಉದಾಹರಣೆಗೆ ಆಕಾಶ, ಅದಕ್ಕೆ ಶಬ್ದ ಗುಣ ಇದೆ. ಅಷ್ಟೇ ಅಲ್ಲದೆ ಆಕಾಶ ಪ್ರದತ್ವ ಅನ್ನುವ ಗುಣ ಇದೆ. ನಮಗೆ ಸ್ಪೇಸ್ ಇದ್ದರೆ ಇಟ್ ಆಲ್ಮೋಸ್ಟ್ ಟು ಬಿ ದೇರ್. ಇಮ್ಯಾಜಿನ್ ಸಮಥಿಂಗ್ ವಿಥೌಟ್ ಸ್ಪೇಸ್. ಸ್ಪೇಸ್ ಆಕಾಶವೇ ಇಲ್ಲ, ಅವಕಾಶವೇ ಇಲ್ಲ. ನೋ ಸ್ಪೇಸ್ ಅಂದ್ರೆ ಯಾವುದು ಇರಲಿಕ್ಕೆ ಸಾಧ್ಯವಿಲ್ಲ. ಭಗವಂತ ಈ ಭೂತ ತತ್ವವನ್ನು, ಆಕಾಶವನ್ನು ಸೃಷ್ಟಿ ಮಾಡಿದ್ದಾನೆ. ಆದ್ದರಿಂದ ನಮಗೆ ಇರಲಿಕ್ಕೆ ಅವಕಾಶ ಕೊಡುತ್ತೆ. ಅವಕಾಶ ಪ್ರದತ್ವ, ಗಿವಿಂಗ್ ಸ್ಕೋಪ್ ಟು ಎಕ್ಸಿಸ್ಟ್. ಆದ್ದರಿಂದ ಅವಕಾಶ ಕೊಡುತ್ತೆ. ಆದ್ದರಿಂದ ಆ ಗುಣವೂ ಇದೆ ಆಕಾಶಕ್ಕೆ. ಹಾಗೆ ಇನ್ನು ಬೇರೆ ಗುಣಗಳಿರಬಹುದು ಆಕಾಶದಲ್ಲಿ. ನಾವು ಇಷ್ಟು ಮಾತ್ರ ಚಿಂತನೆ ಮಾಡಿದ್ರೆ ಸಾಕು. ವಾಯುವಿನಲ್ಲಿ ಅದೇ ವಿಧವಾಗಿ ಒಂದು ಸ್ಪರ್ಶ ಗುಣ, ನನಗೆ ತಾಕತ್ತೆ ಚೆನ್ನಾಗಿದೆ ಅಂತ ಗೊತ್ತಾಗತ್ತೆ. ಎರಡನೇದು ವಾಯುವಿಗೆ ಹೆಸರೇ ವಾತಿ, ವಾಯುವು ಬೀಸತ್ತೆ, ಚಲಿಸತ್ತೆ, ಮೂವ್ಸ್, ಇಟ್ ಮೂವ್ಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಆದ್ದರಿಂದ ಆ ಬೀಸುವ ಗುಣ, ಚಲಿಸುವ ಗುಣ ಅದೂ ಇದೆ ವಾಯುವಿಗೆ. ಅಷ್ಟೇ ಅಲ್ಲದೆ ಅದು ಲೈಟ್ ಆಬ್ಜೆಕ್ಟ್ಸ್, ಯಾವುದೋ ಲೈಟ್ ಆಬ್ಜೆಕ್ಟ್ಸ್ ಇದೆ ಅದನ್ನು ಕೊಂಡೊಯ್ಯತ್ತೆ. ಇಟ್ ಕೆನ್ ಕ್ಯಾರಿ ಒಂದು ಕಾಟನ್ ಸ್ಟ್ರಿಂಗ್ಸ್ ಇರಬಹುದು, ಇಲ್ಲ ಎಲೆಗಳಿರಬಹುದು, ಡ್ರೈ ಲೀವ್ಸ್ ಇರಬಹುದು, ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಗೊಂಡು ಹೋಗುವಂತಹ ಸಾಮರ್ಥ್ಯ, ಆ ಗುಣವೂ ಇದೆ ವಾಯುವಿಗೆ. ಹೀಗೆ ಬೇರೆ ಪ್ಲಸ್ ವಾಯು ಕೆಂಡು ಅದರ್ ಥಿಂಗ್ಸ್ ಯಾವುದನ್ನು ಮಾಡಬಹುದು ವಾಯು. ಸೊ ಒಂದು ಗಂಧವನ್ನು ಕ್ಯಾರಿ ಮಾಡುತ್ತೆ, ಸ್ಮೆಲ್ ಕ್ಯಾರಿ ಮಾಡುತ್ತೆ. ಹೀಗೆ ವಾಯುಗೆ ಆ ಗುಣಗಳು, ವಹಿಸುವ ಗುಣ, ಚಲಿಸುವ ಗುಣ, ಬೀಸುವ ಗುಣ, ಇವೆಲ್ಲವೂ ಕೂಡ ಗಾಳಿಗೆ ಇದೆ ವಾಯುವಿಗೆ. ಅವೆಲ್ಲವನ್ನು ಭಗವಂತ ಅದಕ್ಕೆ ಕೊಟ್ಟಿದ್ದಾನೆ, ಆ ಭಾವಗಳನ್ನು ನಯತಿ ಕೊಟ್ಟಿದ್ದಾನೆ ಅಂತಲೂ ನಾವು ಚಿಂತನೆ ಮಾಡಬಹುದು. ಅದೇ ವಿಧವಾಗಿ ನಾವು ತೇಜಸ್ಸು, ಬೆಂಕಿ ತಗೊಂಡರೆ ಅಗ್ನಿಗೆ ಒಂದು ಅದು ನಮಗೆ ರೂಪ ಫಾರ್ಮೇಷನ್ ಇದೆ ಒಂದು. ಅಷ್ಟೇ ಅಲ್ಲದೆ ಅದು ಪ್ರಕಾಶ ಕೊಡುತ್ತೆ, ಇಟ್ ಕೆನ್ ಇಟ್ ನೋ ಶೈನ್ಸ್, ಪ್ರಕಾಶ ಕೊಡುವ ಶಕ್ತಿ ಇದೆ. ಅದರಿಂದ ನಾವು ಬೆಂಕಿಯಿಂದ ಬಿಸಿ ಕೊಡುತ್ತೆ, ನಮಗೆ ಉಷ್ಣತೆ ಕೊಡುತ್ತೆ. ನಾವು ಅದರಿಂದ ಅಡಿಗೆ ಮಾಡ್ಕೋಬಹುದು, ಅಡಿಗೆ ಮಾಡುವ ಸಾಮರ್ಥ್ಯವೂ ಇದೆ ಬೆಂಕಿಗೆ, ಕುಕ್ಸ್. ಸೊ ಅದರಿಂದ ಅಡಿಗೆ ಮಾಡುವ ಸಾಮರ್ಥ್ಯವು ಬೆಂಕಿಗೆ, ಆ ಗುಣವೂ ಇದೆ, ಆ ಧರ್ಮ ಇದೆ, ಅದನ್ನು ಭಗವಂತ ಕೊಟ್ಟಿದ್ದಾನೆ, ಆದ್ದರಿಂದ ಇದೆ. ಹೀಗೆ ಬೆಂಕಿಗೆ ಇತರ ಗುಣಗಳು ಕೂಡ ಇವೆ. ಆ ಎಲ್ಲ ಭಾವಗಳನ್ನು ಬೆಂಕಿ ಅನ್ನುವ ತತ್ವಕ್ಕೆ, ಭೂತಕ್ಕೆ ಭಗವಂತ ಅನುಗ್ರಹ ಮಾಡಿದ್ದಾನೆ. ಅದೇ ವಿಧವಾಗಿ ನೀರು ತಗೊಂಡ್ರೆ ನೀರಿಗೆ ಒಂದು ರಸ, ಟೇಸ್ಟೇ ಒಂದು. ಅಷ್ಟೇ ಅಲ್ಲ, ಅದು ತಾಪ ನಿವಾರಣ, ಅಂದ್ರೆ ನಮ್ಗೆ ಬಿಸಿ ಇದ್ರೆ ಆ ಬಿಸಿಯನ್ನು ಕಡಿಮೆ ಮಾಡುವ ಸಾಮರ್ಥ್ಯವೂ ಇದೆ ನೀರಿಗೆ. ಇಲ್ಲ ನಮ್ಗೆ ಕುಡಿದ್ರೆ ಅಪ್ಪ ನೀರಡಿಕೆ ಹೋಯ್ತು, ತೃಪ್ತಿಯನ್ನು ಉಂಟು ಮಾಡುತ್ತೆ. ಹೀಗೆ ನೀರಿಗೆ ಬೇರೆ ಗುಣಗಳು ಕೂಡ ಭಗವಂತ ಅನುಗ್ರಹ ಮಾಡಿದ್ದಾನೆ. ನೀರು ಕುಡಿದ್ರೆ ಯಾಕೆ ನಮ್ಗೆ ನೀರಡಿಕೆ ಹೋಗುತ್ತೆ? ಹೋಗುತ್ತೆ ನಮ್ಗೆ ಗೊತ್ತಷ್ಟೇ. ಯಾಕೆ ಹೋಗುತ್ತೆ ಅಂದ್ರೆ ನೀರಿನಲ್ಲಿ ಇರುವ ಭಗವಂತ, ನಮ್ಮ ಬಳಿಗಿರುವ ಭಗವಂತ, ಅವು ಎರಡನ್ನು ಒಂದಕ್ಕೆ ಒಂದು ಹೊಂದಾವಣಿಕೆ ಆಗುವಂತೆ ಮಾಡಿದ್ದಾನೆ. ಆ ಪ್ರಾಪರ್ಟೀಸ್ ಅದಕ್ಕೆ ಕೊಟ್ಟಿದ್ದಾನೆ, ಆದ್ದರಿಂದ ಅದಾಗತ್ತೆ. ಸೊ ಹೀಗೆ ನೀರಿಗೆ ಆ ತೃಪ್ತಿ ಜನಕತ್ವ ಲಕ್ಷಣವನ್ನು ಕೊಟ್ಟಿದ್ದೇ ಭಗವಂತ ಅನ್ನೋದು ಚಿಂತನೆ ಮಾಡಬೇಕು. ಅಷ್ಟೇ ಅಲ್ಲದೆ ಪೃಥ್ವಿ ತತ್ವ ಇದೆ, ಪೃಥ್ವಿ ತತ್ವ ಅದಕ್ಕೆ ಗಂಧ, ಸ್ಮೆಲ್ ಇದೆ ಒಂದು. ಅಷ್ಟೇ ಅಲ್ಲ, ಒಂದು ಫಾರ್ಮೇಷನ್ ನಾವು ಮಣ್ಣಿನಿಂದ ಮಡಿಕೆ ಮಾಡಬಹುದು, ಅಂದ್ರೆ ಅದರಲ್ಲಿ ಒಂದು ಬೇರೆ 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 ವಿಧವಾದ ಮೂರ್ತಿಗಳನ್ನು, ರೂಪಗಳನ್ನು, ಆಕಾರಗಳನ್ನು ನಾವು ನಿರ್ಮಾಣ ಮಾಡಬಹುದು. ಅದನ್ನು ನಾವು ಪರಿಣಾಮಗೊಳಿಸ ವಿ ಕ್ಯಾನ್ ಫಾರ್ಮ್, ಅದರಿಂದ ಬೇರೆ ಬೇರೆ ವಸ್ತುಗಳನ್ನು ನಾವು ಉತ್ಪತ್ತಿ ಮಾಡಬಹುದು. ಆ ಲಕ್ಷಣಗಳು ಕೂಡ ಭೂಮಿಗೆ ಕೊಟ್ಟಿದ್ದಾನೆ. ಇದು ಎಲ್ಲ ಕೂಡ ಭಗವಂತನ ಅನುಗ್ರಹದಿಂದ ಅವನು ಭೂತ ಭಾವನಃ ಆಯಾ ಭೂತಗಳಿಗೆ ಆಯಾ ಭಾವಗಳನ್ನು ನಯತಿ ಪ್ರಾಪರ್ಟೀಸ್ ಅವನ್ನೆಲ್ಲ ಭಗವಂತ ಕೊಟ್ಟಿದ್ದಾನೆ ಅನ್ನುವ ಚಿಂತನೆಯನ್ನು ಈ ಭೂತ ಭಾವನ ಅನ್ನುವುದರಲ್ಲಿ ನೋಡಬಹುದು. ಅದಾದ ಮೇಲೆ ಇನ್ನೊಂದು ಭಾವಯತಿ ಅಂದ್ರೆ ನಾವು ನೋಡಿದ್ದೀವಿ, ಸೃಷ್ಟಿಸಿಲ್ಲ ಇವೆಲ್ಲ ನೋಡಿದ್ವಿ. ಅಷ್ಟೇ ಅಲ್ಲ, ಭಾವಯತಿ ಅಂದ್ರೆ ವರ್ಧಯತಿ, ಎಲ್ಲಾ ಭಗವಂತ ಸೃಷ್ಟಿ ಮಾಡಿದ ಸ್ಥಿತಿ ಮಾಡ್ತಾ ಲಯ ಮಾಡ್ತಾ ಇದ್ದಾನೆ. ನಾವು ಹುಟ್ಟಿದಾಗ ಹೇಗಿದ್ದುವೋ ಹಾಗೆ, ಅಂದ್ರೆ ಒಂದು ಚಿಕ್ಕ ಮೈನ್ಯೂಟ್ ಇದು ರೂಪದಲ್ಲಿಯೇ ಇದ್ಬಿಟ್ರೆ ಗೊತ್ತಾಗೋದಿಲ್ಲ ನಮ್ಗೆ. ಅದನ್ನೇ ಹಾಗೆ ಭಗವಂತ ಮಾಡ್ಬೋದಾ? ಇಲ್ಲ, ನಾವು ಬೆಳೆಯುವಂತೆ, ವೃದ್ಧಿ ಆಗುವಂತೆ, ಗ್ರೋತ್ ಅದನ್ನು ಕೊಡ್ತಾನೆ. ಸೊ ಅದರಿಂದ ಭಾವಯತಿ ಅಂದ್ರೆ ವರ್ಧಯತಿ, ಬೆಳೆಸುವವನು. ಎಲ್ಲಾ ಪ್ರಾಣಿಗಳನ್ನು ಅವು ಬೆಳೆಯುವಂತೆ, ವೃದ್ಧಿ ಆಗುವಂತೆ ಮಾಡ್ತಾನೆ. ಆದ್ದರಿಂದ ಅನು ಭೂತ ಭಾವನಃ ಅಂತ ಹೇಳಿ. ಇನ್ನೊಂದು, ಭಗವಂತ ಏನು ಮಾಡ್ತಾನೆ, ಎಲ್ಲಾ ಜೀವರನ್ನು, ಭೂತ ಅಂದ್ರೆ ಎಲ್ಲ ಜೀವರಾಶಿಗಳು, ಪ್ರಾಣಿನ ಭೂತಾನ ಪ್ರಾಣಿನ, ಅವುಗಳಿಗೆ ಭಗವಂತ ಭಾವಯತಿ ಪ್ರಾಪಯತಿ ಸೇರುವಂತೆ ಮಾಡ್ತಾನೆ. ಎಲ್ಲಿ ಸೇರುವಂತೆ ಅಂದ್ರೆ ಗಮ್ಯವಾದ ಮುಕ್ತಿ ಸ್ಥಾನಕ್ಕೆ. ಆದ್ರೆ ಇಲ್ಲಿ ಗಮ್ಯವಾದ ಮುಕ್ತಿ ಸ್ಥಾನ ಅಂತ ಇಲ್ಲವಲ್ಲ, ಅದು ಹೇಗೆ ಬರುತ್ತೆ? ಭೂತ ಪ್ರಾಣಿಗಳನ್ನು ಭಾವಯತಿ ಪ್ರಾಪಯತಿ, ಗಮ್ಯಸ್ಥಾನ ಮುಕ್ತಿ ಸ್ಥಾನ, ಯೋಗ್ಯ ಗತಿಗೆ ಅವರವರ ಗತಿಯಲ್ಲಿದೆ ಅಲ್ಲಿ ಸೇರಿಸ್ತಾನೆ ಅಂತ ಹೇಳಿದ್ರೆ, ಯೋಗ್ಯ ಗತಿ ಅಂತ ಹೇಗೆ ಅರ್ಥ ಮಾಡುವುದು ಅಂತ ಹೇಳಿದರೆ, ನೋಡ್ರಿ, ಈಗ ಶಾಖ ಒಬ್ಬ ಬ್ರಾಹ್ಮಣ ಇರ್ತಾನೆ, ಅವನು ಶಾಖ ಬ್ರಾಹ್ಮಣ ರೀ ಅಂತೀವಿ. ಶಾಖ ಬ್ರಾಹ್ಮಣ ಅಂದ್ರೆ ಓ ಏನು ಶಾಖ ಬ್ರಾಹ್ಮಣ ಅಂದ್ರೆ ಪಲ್ಯಕಾಯ ಬ್ರಾಹ್ಮಣ. ಏನು ಪಲ್ಯಕಾಯ ಬ್ರಾಹ್ಮಣ? ಪಲ್ಯಕಾಯಿ ಇಷ್ಟ ರೀ ಅವ್ರಿಗೆ, ಅದಕ್ಕೆ ಪಲ್ಯಕಾಯ ಬ್ರಾಹ್ಮಣ ಅಂತ ಅಂದ್ರೆ, ಓ ಪಲ್ಯಕಾಯಿ ಇಷ್ಟ ಅಂತ ಯಾರು ಹೇಳಿಲ್ವಲ್ಲ. ಪಲ್ಯಕಾಯ ಬ್ರಾಹ್ಮಣ, ಶಾಖ ಬ್ರಾಹ್ಮಣ ಅಂದ್ರೆ ಪಲ್ಯಕಾಯಿ ಇಷ್ಟವಾಗಿರೋ ಬ್ರಾಹ್ಮಣ, ಶಾಖ ಪ್ರಿಯ ಬ್ರಾಹ್ಮಣ ಅಂತೇಳಿ. ಆ ಪ್ರಿಯ ಅನ್ನೋ ಶಬ್ದ ಇಲ್ಲ, ಅದಕ್ಕೆ ಮಧ್ಯಮ ಪದ ಲೋಪಿ ಸಮಾಸ ಅಂತ ಕರೀತಾರೆ. ಅಂದ್ರೆ ನಮ್ಗೆ ಕಾಂಟೆಕ್ಸ್ಚುವಲ್ ಆಗಿ ನಾವು ಊಹೆ ಮಾಡ್ಕೋಬಹುದು ಅಂದ ಕಾಂಟೆಕ್ಸ್. ಓಹೋ, ಶಾಖ ಬ್ರಾಹ್ಮಣ ಅಂದ್ರೆ ಶಾಖ ಪ್ರಿಯ ಬ್ರಾಹ್ಮಣ ಅಂತ ನಾವು ಹೇಗೆ ಪ್ರಿಯ ಶಬ್ದವನ್ನು ಅಧ್ಯಾಹಾರ ಮಾಡ್ಕೊಳ್ತೀವೋ, ಅದು ಮಧ್ಯಮ ಪದ ಒಂದು ಲೋಪವಾಗಿ ಸಮಾಸ ಮಾಡ್ತೀವಿ. ಹಾಗೆ ಭೂತ ಭಾವನ ಅಂದ್ರೆ ಪ್ರಾಣಿಗಳನ್ನು ಸೇರಿಸ್ತಾನೆ ಗಮ್ಯಸ್ಥಾನ. ಎಲ್ಲಿ ಅಂದ್ರೆ ಗಮ್ಯಸ್ಥಾನಕ್ಕೆ ಹೋಗಬೇಕಾದ್ರೆ ಸೇರಿಸ್ತಾನೆ. ಸೊ ಅವುಗಳನ್ನು ಎಲ್ಲಿ ಹೋಗಬೇಕು ಅಲ್ಲಿ ಸೇರಿಸ್ತಾನೆ. ಎಲ್ಲಿ ಹೋಗಬೇಕು ಅಲ್ಲಿ ಅನ್ನೋದು ಇಲ್ಲವಲ್ಲ ಅಂದ್ರೆ ಸೇರಿಸೋದು ಮತ್ತೆ ಎಲ್ಲಿಗೆ? ಎಲ್ಲಿ ಹೋಗಬೇಕು ಅಲ್ಲಿ ಸೇರಿಸ್ತಾನೆ ಅನ್ನೋದು ಇಂಪ್ಲೈಡ್. ಅಂದ್ರೆ ಆ ಪ್ರಾಣಿಗಳನ್ನು ಅವರವರ ಗಮ್ಯಸ್ಥಾನಕ್ಕೆ ಸೇರಿಸ್ತಾನೆ ಅನ್ನೋದು ಅಲ್ಲಿ ನಮ್ಗೆ ಅರ್ಥ ಆಗುತ್ತೆ. ಯಾಕೆಂದ್ರೆ ಪ್ರಾಣಿಗಳನ್ನು ಸೇರಿಸ್ತಾನೆ, ಎಲ್ಲಿ ಸೇರಿಸಿ ಹೋಗುವಂತೆ ಮಾಡ್ತಾನೆ. ಎಲ್ಲಿಗೆ? ಎಲ್ಲಿ ಹೋಗಬೇಕು ಅಲ್ಲಿ ಹೋಗುವಂತೆ ಮಾಡ್ತಾನೆ, ಹೋಗಬೇಕಾದ್ರೆ ಹೋಗುವಂತೆ ಮಾಡ್ತಾನೆ. ಆದ್ದರಿಂದ ಯೋಗ್ಯವಾದ ಗತಿ ಅಂದ್ರೆ ಹೋಗಬೇಕಾಗಿರೋ ಸ್ಥಳಕ್ಕೆ ಸೇರಿಸ್ತಾನೆ. ಆದ್ದರಿಂದ ಭೂತ ಭಾವನಃ ಅಂತ ಹೇಳಿ ಅರ್ಥ ಮಾಡ್ತಾರೆ. ಅದಾದ ಮೇಲೆ ಭೂತ ಭಾವನಃ, ಸೊ ನಮಗೂ ಈ ಎಲ್ಲ ಪ್ರಾಣಿಗಳಾಗಲಿ, ವಸ್ತುಗಳಾಗಲಿ, ಜೀವರಾಗಲಿ, ಯಾವುದೇ ಆಗಲಿ, ಎಲ್ಲವೂ ಕೂಡ ಅವುಗಳನ್ನು ಭಗವಂತ ಸೃಷ್ಟಿ ಲಯಗಳು ಮಾಡುವುದು ಒಂದು. ಆದ್ರೆ ಈಗ ಒಂದು ಪ್ರಶ್ನೆ ಕೇಳಿದ್ರು, ಭಗವಂತ ಎಲ್ಲಾ ಸೃಷ್ಟಿ ಮಾಡಿದ್ದಾನಂತ ಹೇಳ್ತಾರಲ್ರಿ, ಜೀವ ಅವರು ಅನಾದಿಯಾಗಿದ್ದಾರೆ, ಜೀವರನ್ನು ಸೃಷ್ಟಿ ಮಾಡಲಿಲ್ಲವಲ್ಲ ಅಂದ್ರೆ ಭಗವಂತನಿಗೆ ಒಂದು ಲೋಪ ಬಂದಂದಾಯ್ತು, ಅವನು ಜೀವರನ್ನು ಸೃಷ್ಟಿ ಮಾಡಲಿಲ್ಲ. ಆದ್ದರಿಂದ ಇಟ್ಸ್ ಒನ್ ಆಫ್ ದಿ ಥಿಂಗ್ಸ್, ಅವನು ಎಲ್ಲಾ ಕ್ರಿಯೇಟ್ ಸರ್ವಕರ್ತ ಅನ್ನೋದಕ್ಕೆ ಲೋಪ ಬಂತು, ಅವನು ಜೀವರನ್ನು ಸೃಷ್ಟಿ ಮಾಡಲಿಲ್ಲವಲ್ಲ ಅಂತ ಒಂದು ಪ್ರಶ್ನೆ ಒಂದ್ಸಾರಿ ಬಂತು. ಸೃಷ್ಟಿ ಮಾಡದೇ ಇದ್ದರೂ ಕೂಡ ಆ ಜೀವರಲ್ಲೂ ಸ್ವತಃ ಅನಾದಿಯಾಗಿ ಇದ್ದರೂ ಅವುಗಳ ಅಭಿವ್ಯಕ್ತಿ ನೋಡ್ರಿ, ಮ್ಯಾನಿಫೆಸ್ಟೇಷನ್ ಅಂದ್ರೆ ಜೀವರಿಗೆ ತಮ್ಮ ಸ್ವಭಾವದ ಅಭಿವ್ಯಕ್ತಿ ಆಗಬೇಕಂದ್ರೆ ಅಭಿವ್ಯಕ್ತಿ ಆಗುವುದು ಒಂದು ವಿಧವಾದ ಸೃಷ್ಟಿ. ನಿಜವಾದ ಅಂದ್ರೆ ಜೀವರನ್ನು ಕ್ರಿಯೇಟ್ ಮಾಡಲಿಲ್ಲ, ಆದರೆ ಅವರಲ್ಲಿ ಇರುವ ಸ್ವಭಾವವನ್ನು, ಭಾವ ಅಂದ್ರೆ ಸ್ವಭಾವ, ಜೀವ ಪ್ರಾಣಿಗಳಿಗೆ, ಸಮಸ್ತ ಪ್ರಾಣಿಗಳಿಗೆ ಅವರ ಭಾವವನ್ನು ಭಗವಂತ ಅಭಿವ್ಯಕ್ತಿಗೊಳಿಸ್ತಾನೆ. ಭಾವಯತಿ ಅಭಿವ್ಯಂಜಯತಿ, ವ್ಯಂಜಯತಿ ವ್ಯಕ್ತಿಗೊಳಿಸುವುದು, ಮ್ಯಾನಿಫೆಸ್ಟ್ ಅದು ಹೊರಗೆ ಬರುವಂತೆ ಅಭಿವ್ಯಕ್ತವಾಗುವಂತೆ ಮಾಡ್ತಾನೆ. ಆದ್ದರಿಂದಲೂ ಅವನು ಭೂತ ಭಾವನಃ ಅಂಥೇಳಿ ಭಗವಂತನನ್ನು ಕರೆಯುವುದು. ಅದಾದ ಮೇಲೆ ಭಗವಂತ ಭೂತ ಭಾವನಃ, ಭೂತತ್ವವನ್ನು, ಭೂತತ್ವ ಅಂದ್ರೆ ಪೂರ್ಣತ್ವ, ಭಗವಂತ ಪೂರ್ಣ ಅಂತ ನಾವು ಅರ್ಥ ಮಾಡಿದ್ವಿ. ಭಗವಂತ ಭೂತ ಭಾವನಃ, ಪೂರ್ಣನಾದವನು. ಆದ್ರೆ ಜೀವ ಅಂದ್ರೆ ಅವರವರ ಪೂರ್ಣ. ಅಂದ್ರೆ ನಾವೆಲ್ಲ ಯಾವಾಗ ಕೊಡುವಂತಹ ಉದಾಹರಣೆ, ನಮ್ಮ ನಮ್ಮ ಯೋಗ್ಯತೆಗೆ ಒಬ್ಬರಿಗೆ ಒಂದು ಚಿಕ್ಕ ಲೋಟ ಅಷ್ಟು ಕೆಪಾಸಿಟಿ ಇರ್ಬೋದು, ಒಬ್ಬರಿಗೆ ತಂಬಿಗೆ ಅಷ್ಟು ಇರ್ಬೋದು, ಒಬ್ಬರಿಗೆ ಒಂದು ಗಂಗಾಳ ಅಷ್ಟು ಕೆಪಾಸಿಟಿ ಇರ್ಬೋದು, ವಾಯುದೇವರು ಮುಂತಾದವ್ರಿಗೆ ಮಹಾಸಮುದ್ರ ಜೊತೆ ಹೋಲಿಸ್ಬೋದು ಅಂತಹ ಒಂದು ಅತ್ಯಧಿಕವಾದಂತಹ ಸಾಮರ್ಥ್ಯ ಇರ್ಬೋದು. ಆದ್ರೆ ಎಲ್ಲರನ್ನು, ಆಯಾ ಜೀವರಾಶಿಗಳನ್ನು, ತೃಣದಿಂದ ಚತುರ್ಮುಖ ಬ್ರಹ್ಮನವರೆಗೂ ಸಮಸ್ತ ಜೀವರಾಶಿಗಳನ್ನು ಅವರವರ ಪೂರ್ಣತೆ, ಅವರವರ ಫುಲ್ನೆಸ್ ಬರುವಂತೆ ಮಾಡ್ತಾನೆ. ಅಂದ್ರೆ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ ಬೇರೆ ಬೇರೆ, ಆದರೆ ಯೋಗ್ಯತೆಗೆ ಅನುಗುಣವಾಗಿ ಭೂತತ್ವ ಪೂರ್ಣತ್ವವನ್ನು ಭಾವ ಏತಿ ಉಂಟು ಮಾಡ್ತಾನೆ, ಅಂದ್ರೆ ಪೂರ್ಣತ್ವವನ್ನು ಕೊಡ್ತಾನೆ ಅವರವರ ಮೋಕ್ಷದ ಮೂಲಕವಾಗಿ ಅವರಿಗೆ ಪೂರ್ಣ ಆನಂದ, ಅವರ ಪೂರ್ಣವಾದದ್ದು ಪೂರ್ಣಾನಂದ, ಇನ್ಫೈನೈಟ್ ಬ್ಲಿಸ್ ಅಲ್ಲ, ಅವರವರ ಯೋಗ್ಯತೆಗೆ ತಕ್ಕಂತೆ ಅವರ ಪೂರ್ಣವಾದ ಆನಂದವನ್ನು ಭಗವಂತ ಅನುಗ್ರಹ ಮಾಡ್ತಾನೆ ಅನ್ನೋದರಿಂದಲೂ ಭೂತಭಾವನಃ ಅಂಥೇಳಿ. ಇಲ್ಲಿ ನಮಗೆ ಒಂದು ಪ್ರಶ್ನೆ ಬರುತ್ತೆ, ಏನಂದ್ರೆ ಭೂತಭಾವನಃ ಅಂದರೆ ಎಲ್ಲಾ ಪ್ರಾಣಿಗಳನ್ನು ಸೃಷ್ಟಿ ಸ್ಥಿತಿ ಲಯಗಳು ಮಾಡ್ತಾನಂತ ಹೇಳ್ತಾರಲ್ಲವ, ಸ್ಥಿತಿ ಎಂಬುದು ಬೇಕಾಗಿಲ್ಲ, ಸೃಷ್ಟಿ ಮಾಡಿದ ಮೇಲೆ ಏನು ಮಾಡಿದ್ರೆ ಅದು ಇದು ಬಿಡುತ್ತೆ, ಸಂಹಾರ. ಸೊ ಸೃಷ್ಟಿ ಸಂಹಾರ ಎರಡು ಕ್ರಿಯೆಗಳೇ ಸಾಕು. ಸ್ಥಿತಿ ಅನ್ನುವ ಕ್ರಿಯೆ ಯಾಕೆ, ಸೃಷ್ಟಿ ಮಾಡುವುದು ಅದು ಸಂಹಾರ ಮಾಡುವವರೆಗೂ ಅದು ಹಾಗೆ ಇರುತ್ತೆ, ಸಂಹಾರ ಮಾಡುವ ಸಂಹಾರ ಆಗತ್ತೆ. ಆದ್ದರಿಂದ ಸ್ಥಿತಿ ಕಾರ್ಯ ಎಂಬುದು ಏನಿದೆ ಮಹಾ ಅಂತ, ಯಾರು ಸೃಷ್ಟಿ ಕಾರ್ಯ ಬೇಕಾಗಿಲ್ಲ ಅಂತ ಯಾರಾದ್ರೂ ಸಂದೇಹ ಮಾಡಿದ್ರೆ ಇಲ್ಲ. ಈಗ ಚೇತನ ಉದಾಹರಣೆ, ನಾವು ಚೇತನ ತಗೊಂಡ್ರೆ ಎಲ್ಲರೂ ಇದ್ದಾರೆ, ಅದಕ್ಕೆ ಆಹಾರ ಪೋಷಣೆ, ಸೊ ಆಹಾರವನ್ನು ಕೊಟ್ಟು ಪೋಷಣೆ ಮಾಡ್ತಾನಲ್ವಾ, ನರಿಶ್ಮೆಂಟ್, ಅದು ಸ್ಥಿತಿ ಕಾರ್ಯವೇ. ಅದರಿಂದ ಅನೇಕ ಸ್ಥಿತಿ ಕಾರ್ಯಗಳಿವೆ, ಆದರೆ ನರಿಶ್ಮೆಂಟ್ ಅನ್ನುವ ಒಂದನ್ನು ನಾವು ಚಿಂತನೆ ಮಾಡಿದ್ರೆ ಓಹೋ ನರಿಶ್ಮೆಂಟ್ ಅಂದ್ರೆ ಪೋಷಣೆ ಅನ್ನುವ ಸ್ಥಿತಿ ಕಾರ್ಯವನ್ನಾದರೂ ನಾವು ಚಿಂತನೆ ಮಾಡಬಹುದು. ಆದ್ದರಿಂದ ಅನೇಕ ಸ್ಥಿತಿ ಕಾರ್ಯಗಳಲ್ಲಿ ಪೋಷಣ ಅನ್ನುವ ಸ್ಥಿತಿ ಕಾರ್ಯವಿದಲ್ಲವಾ, ಆದ್ದರಿಂದ ಬರೇ ಸೃಷ್ಟಿ ಸಂಹಾರವಲ್ಲ, ಸ್ಥಿತಿ ಕಾರ್ಯವು ಬೇಕಾಗಿದೆ ಅನ್ನೋದು ಗೊತ್ತಾಗತ್ತೆ. ಚೇತನರಿಗೆ ಆಹಾರ ಕೊಡಬೇಕ್ರಿ, ಅದು ಜಡ ಪದಾರ್ಥಗಳಿವೆ ಅವುಗಳಿಗೆ ಸ್ಥಿತಿ ಕಾರ್ಯ, ಒಂದು ಯಾವುದೇ ಒಂದು ಜಡ ಪದಾರ್ಥವಿದ್ದರೆ ಆ ಜಡವನ್ನು ಸೃಷ್ಟಿ ಮಾಡಿದ್ರೆ ಆಯಿತು, ಮತ್ತು ಅದು ಸಂಹಾರ ಮಾಡೋವರೆಗೂ ಅದು ಹಾಗೆ ಇರುತ್ತೆ. ಯಾವಾಗ ಈಗ ಒಂದು ಮಡಿಕೆ ಇದ್ರೆ ಆ ಮಡಿಕೆಯನ್ನು ಮೂಡಿದ್ ಬಿಟ್ಟು ಸಂಹಾರವಾಗುವಂತೆ ಮಾಡಿದ್ರೆ ಅದು ಹೊರಟೋಗುತ್ತೆ. ಮಡಿಕೆ ಮಾಡಿದ ಮೇಲೆ ಅದನ್ನು ಏನೂ ಮಾಡದೇ ಇದ್ದರೆ, ಅದನ್ನು ಮುರಿದೇ ಇದ್ದರೆ, ಅಂದ್ರೆ ಮನುಷ್ಯ ಅಲ್ಲ ಭಗವಂತ, ಅದನ್ನು ಮುರಿದೇ ಇದ್ರೆ ಅದು ಹಾಗೆ ಇರುತ್ತೆ. ಸೊ ಜಡ ಪದಾರ್ಥಗಳಿಗೆ ಸ್ಥಿತಿ ಕಾರ್ಯ ಬೇಕಾಗಿಲ್ಲವಲ್ಲ, ಸೃಷ್ಟಿ ಸಂಹಾರ ಎರಡಿದ್ರೆ ಸಾಕಲ್ಲವ ಅಂತ ಒಂದು ಪ್ರಶ್ನೆ ಬಂದರೆ, ಜಡ ಪದಾರ್ಥಗಳಿಗೆ ಸೃಷ್ಟಿ ಅಂದ್ರೆ ಏನು, ಕಾಲ ಟೈಮ್ ಫ್ಯಾಕ್ಟರ್ ನಾವು ಅದಕ್ಕೆ ಅಪ್ಲೈ ಮಾಡಬೇಕು. ಮುಂದೆ ಇಲ್ಲದೇ ಇದ್ದದ್ದನ್ನು, ಯಾವುದು ಇಲ್ಲವೋ ಅದಕ್ಕೆ ಇರುವಂತೆ, ಇಲ್ಲದೇ ಇರುವ ವಸ್ತುವನ್ನು ಅದು ಇರುವಂತೆ ಮಾಡ್ತಾನೆ, ಅದೇ ಸೃಷ್ಟಿ. ಸೃಷ್ಟಿ ಅಂದ್ರೆ ಬೇರೆ ಏನಲ್ಲ, ಇಲ್ಲದ ವಸ್ತುವು ಯಾವುದಿದೋ ಈಗ ಇಲ್ಲ, ಆ ವಸ್ತುವನ್ನು ಇನ್ನೊಂದು ಟೈಮ್ನಲ್ಲಿ ಅಟ್ ಎ ಡಿಫ್ರೆಂಟ್ ಪಾಯಿಂಟ್ ಆಫ್ ಟೈಮ್ ಅದು ಇರುವಂತೆ ಮಾಡ್ತಾನೆ. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಇಟ್ಸ್ ನಾಟ್ ದೇರ್, ಇಮಿಡಿಯೇಟ್ಲಿ ದ ನೆಕ್ಸ್ಟ್ ಪಾಯಿಂಟ್ ಆಫ್ ಟೈಮ್ ಇಟ್ ಇಸ್ ದೇರ್. ಆದ್ದರಿಂದ ಈ ಕ್ಷಣದಲ್ಲಿ ಇಲ್ಲ, ಉತ್ತರ ಕ್ಷಣದಲ್ಲಿ ಇದೆ, ಅದೇ ಸೃಷ್ಟಿ. ಸಂಹಾರ ಅಂದ್ರೆ ಏನು, ಈ ಕ್ಷಣದಲ್ಲಿ ಇದೆ, ಉತ್ತರ ಕ್ಷಣದಲ್ಲಿ ಇರೋದಿಲ್ಲ, ಅದು ಸಂಹಾರ. ಇಷ್ಟೇ ಸಾಕಲ್ಲವಾ ಅಂದ್ರೆ ಇಲ್ಲ, ಈಗ ಇದ್ದದ್ದು ಉತ್ತರ ಕ್ಷಣದಲ್ಲಿಯೂ ಇರಬೇಕು ಅಂತ ಇಚ್ಛೆ ಮಾಡಿದ್ರೇನೆ ಸ್ಥಿತಿ ಇದೆ. ಯಾಕಂದ್ರೆ ಈಗ ಇರೋದು ಉತ್ತರ, ಇಲ್ಲದೆ ಇರೋದು ಉತ್ತರ ಕ್ಷಣದಲ್ಲಿ ಬರುವುದು, ಈಗ ಇರುವುದು ಉತ್ತರ ಕ್ಷಣದಲ್ಲಿ ಇಲ್ಲದೆ ಇರುವುದು, ಇಷ್ಟೇ ಅಲ್ಲ, ಈಗ ಇರುವುದು ಉತ್ತರ ಕ್ಷಣದಲ್ಲಿ ನೆಕ್ಸ್ಟ್ ಮೂಮೆಂಟ್, ಅದು ಆವಾಗಲೂ ಇರಬೇಕು, ಕಂಟಿನ್ಯೂ ಆಗೋದಿದೆ ನೋಡ್ರಿ, ಅದು ಸ್ಥಿತಿ ಕಾರ್ಯ. ದಟ್ ಮೀನ್ಸ್ ದ ಕಂಟಿನ್ಯೂಯೇಷನ್ ಪಾಯಿಂಟ್ ಆಫ್ ಟೈಮ್ ಟು ಟೈಮ್ ಟು ಟೈಮ್ ಅದು ಕಂಟಿನ್ಯೂ ಆಗುವಂತೆ ಮಾಡೋದು ಕೂಡ ಜಡ ಪದಾರ್ಥಗಳಿಗೆ ಕೂಡ ಸ್ಥಿತಿ ಕಾರ್ಯ ಅನ್ನೋದು ಇದೆ ಅನ್ನೋದು. ಅಂದ್ರೆ ಇದು ನಾವೊಂದು ಚಿಂತನೆ ಮಾಡಬಹುದು, ಹೇಗಾದರೆ ಸೃಷ್ಟಿ ಸ್ಥಿತಿ ಲಯಗಳು ಮೂರು ಕೂಡ ಭಗವಂತನಲ್ಲಿ ಹೇಗೆ ಚಿಂತನೆ ಮಾಡಬೇಕು ಅನ್ನೋದಕ್ಕೆ ಉದಾಹರಣೆ ಅಷ್ಟೇ. ಅನೇಕ ಸ್ಥಿತಿ ಕಾರ್ಯಗಳು, ಅನೇಕ ಸೃಷ್ಟಿ ಕಾರ್ಯಗಳು, ಅನೇಕ ವಿಧವಾದ ಲಯ ಕಾರ್ಯಗಳು ಭಗವಂತ ಮಾಡ್ತಾನೆ. ಆದ್ದರಿಂದ ಇದು ಜಸ್ಟ್ ಒಂದು ವಿಧವಾದ ಚಿಂತನೆ ಅಷ್ಟೇ. ನಾನು ಇಲ್ಲಿಗೆ ಇದನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಸೊ ದಟ್ ಏನಾದರೂ ಕ್ವಶನ್ಸ್ ಇದ್ರೆ, ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಇಲ್ಲಿ ಜಯ ಶ್ರೀನಿವಾಸ, ಶ್ರೀಕೃಷ್ಣ ಅರ್ಪಣಮಸ್ತು.